ತೋರಾದ ಮೊದಲನೆಯ ಪುಸ್ತಕದ ಪುನರಾವಲೋಕನ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ಈ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಮತ್ತೆ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಾವು ಇನ್ನೂ ತೋರಾದಲ್ಲಿಯೇ ಅಧ್ಯಯನ ಮಾಡುತ್ತಿದ್ದೇವೆ. ನೀವು ತಿಳಿದಿರುವಂತೆ ಪ್ರವಾದಿಗಳ ಬರವಣಿಗೆಗಳಲ್ಲಿ ತೋರಾವು ಮೊದಲನೆಯ ಪುಸ್ತಕವಾಗಿದೆ ಮತ್ತು ಇದು 5 ವಿಭಾಗಗಳಾಗಿ ಅಥವಾ ಪುಸ್ತಕಗಳಾಗಿ ವಿಭಾಗಿಸಲ್ಪಟ್ಟಿವೆ. ಮೊದಲನೆಯ ವಿಭಾಗವು ಆದಿಕಾಂಡ ಅಂದರೆ ಆರಂಭ ಎಂದು ಕರೆಯಲ್ಪಟ್ಟಿದೆ. ನಮ್ಮ ಹಿಂದಿನ ಬಾನುಲಿ ಪ್ರಸಾರದಲ್ಲಿ ಆದಿಕಾಂಡದಲ್ಲಿನ ನಮ್ಮ ಅಧ್ಯಯನಗಳನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ನಂತರ ಈ ದಿನ ವಿಮೋಚನಾ ಕಾಂಡ ಎಂದು ಕರೆಯಲ್ಪಡುವ ತೋರಾದ 2ನೆಯ ಭಾಗವನ್ನು ನಾವು ಪ್ರಾರಂಭಿಸುತ್ತೇವೆ. ಐಗುಪ್ತ ದೇಶದಲ್ಲಿ ತಮ್ಮ ಗುಲಾಮತನದ ಬಂಧನದಲ್ಲಿದ್ದ ಇಸ್ರಾಯೇಲ್ ಜನರನ್ನು ದೇವರು ಹೇಗೆ ಬಿಡುಗಡೆಗೊಳಿಸಿದನೆಂಬುದರ ಆಶ್ಚರ್ಯಕರವಾದ ಮತ್ತು ಅದ್ಭುತಕರವಾದ ಸಂಗತಿಗಳನ್ನು ವಿಮೋಚನಾಕಾಂಡ ಪುಸ್ತಕವು ಒಳಗೊಂಡಿದೆ. ನಾವು ವಿಮೋಚನಾಕಾಂಡ ಪುಸ್ತಕಕ್ಕೆ ಹೋಗುವಕ್ಕಿಂತ ಮುಂಚಿತವಾಗಿ ಪರಿಶುದ್ಧ ಸತ್ಯವೇದದ ಮೊದಲನೆಯ ಪುಸ್ತಕದಲ್ಲಿ ಯಾವುದನ್ನು ನಾವು ಅಧ್ಯಯನ ಮಾಡಿದ್ದೇವೋ ಅದನ್ನು ಪುನರವಲೋಕನ ಮಾಡಿಕೊಳ್ಳೋಣ. ನಾವು ಹೊಂದಿರುವ ಆದಿಕಾಂಡ ಪುಸ್ತಕದ ಪೂರ್ಣ ತಿಳುವಳಿಕೆಯು ನಿರ್ಣಾಯಕವಾದದ್ದಾಗಿದೆ, ಯಾಕೆಂದರೆ ಇದು ದೇವರು ಹಾಕಿರುವಂತಹ ತಳಹದಿಯಾಗಿದೆ. ಆದ್ದರಿಂದ ಮುಂದಿರುವ ಪ್ರವಾದಿಗಳ ಇತರ ಪುಸ್ತಕಗಳಲ್ಲಿ ಬರೆದಿರುವುದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ನಂಬುವುದಕ್ಕೆ ನಾವು ಸಾಮರ್ಥ್ಯವುಳ್ಳರಾಗಿದ್ದೇವೆ. ಆದಿಕಾಂಡ ಪುಸ್ತಕದ ಮೊದಲನೆಯ ವಚನವು ನಿಮಗೆ ನೆನಪಿದೆಯಾ? ಅದು ಹೇಳುವುದೇನೆಂದರೆ, ಆದಿಯಲ್ಲಿ ದೇವರು ಆಕಾಶವನ್ನೂ ಭೂಮಿಯನ್ನೂ ಉಂಟು ಮಾಡಿದನು. ಆದಿಯಲ್ಲಿ ದೇವರು ಎನ್ನುವಂತಹದ್ದು ಪ್ರಾಮುಖ್ಯವಾದದ್ದು. ಯಾವುದು ಇನ್ನೂ ಅಸ್ತಿತ್ವದಲ್ಲಿಲ್ಲದಿದ್ದಾಗ ಒಬ್ಬನು ಮಾತ್ರ ಅಸ್ತಿತ್ವದಲ್ಲಿದ್ದನು, ಆ ಒಬ್ಬನೇ ದೇವರು. ಮುಂದೆ ದೇವರು ತನ್ನ ನಿತ್ಯವಾದ ವಾಕ್ಯದಿಂದ ಮತ್ತು ತನ್ನ ಪರಿಶುದ್ಧ ಆತ್ಮನಿಂದ ಮಿಲಿಯಾಂತರ ಪರಿಶುದ್ಧ ದೂತರುಗಳನ್ನು ಸೃಷ್ಟಿಸಿದನು. ದೂತರುಗಳು ತನ್ನ ಸೇವೆ ಮಾಡುತ್ತಾ ಎಂದೆಂದಿಗೂ ತನ್ನನ್ನು ಸ್ತೋತ್ರ ಮಾಡಲು ಸಮರ್ಥರಾಗಿರುವಂತೆ ದೇವರು ಅವರನ್ನು ಸೃಷ್ಟಿ ಮಾಡಿದನು. ಆ ದೂತರುಗಳಲ್ಲಿ ಒಬ್ಬನು ಶ್ರೇಷ್ಠ ಜ್ಞಾನವನ್ನು ಮತ್ತು ಸೌಂದರ್ಯವನ್ನು ಹೊಂದಿದ್ದನು. ಅವನೇ ದೂತರುಗಳ ಮುಖ್ಯಸ್ಥನಾಗಿದ್ದ ಲೂಸಿಫರ್. ಹೇಗೂ ಒಂದು ದಿನ ಲೂಸಿಫರನು ತನ್ನ ಹೃದಯದಲ್ಲಿ ದೇವರನ್ನು ಕಡೆಗಣಿಸಿ ಅಹಂಕಾರಪಟ್ಟನು ಎಂದು ವಾಕ್ಯವು ನಮಗೆ ತಿಳಿಸುತ್ತದೆ. ಲೂಸಿಫರನು ಮತ್ತು ಇತರ ದೂತರುಗಳು ದೇವರನ್ನು ಸೋಲಿಸುವುದಕ್ಕೆ ಸಂಚು ರೂಪಿಸಿದರು, ಆದರೆ ಯಾರೊಬ್ಬರೂ ದೇವರನ್ನು ಸೋಲಿಸುವುದಕ್ಕಾಗಲಿಲ್ಲ. ತನ್ನ ವಿರುದ್ಧವಾಗಿ ದಂಗೆ ಎದ್ದವರನ್ನು ದೇವರು ಸಹಿಸಿಕೊಳ್ಳಲಿಲ್ಲ. ಇದರ ಪರಿಣಾಮವಾಗಿ ದೇವರು ಲೂಸಿಫರನನ್ನು ಮತ್ತು ಇತರ ದೂತರುಗಳನ್ನು ಹೊರಕ್ಕೆ ದೊಬ್ಬಿ ಲೂಸಿಫರನ ಹೆಸರನ್ನು ವಿರೋಧಿ ಎಂಬ ಅರ್ಥವಿರುವ ಸೈತಾನ ಎಂಬುದಾಗಿ ಬದಲಾಯಿಸಿದನು. ದೇವರು ಸೈತಾನನನ್ನು ಮತ್ತು ಅವನ ದೂತರುಗಳನ್ನು ಹೊರದೊಬ್ಬಿದ ನಂತರ ಆತನು ಅವರಿಗಾಗಿ ನರಕದ ಬೆಂಕಿಯನ್ನು ಸೃಷ್ಟಿಸಿದನು. ನ್ಯಾಯ ತೀರ್ಪಿನ ದಿನದಲ್ಲಿ ನೀತಿವಂತನಾದ ದೇವರು ಸೈತಾನನನ್ನು ಮತ್ತು ಅವನನ್ನು ಹಿಂಬಾಲಿಸುವವರೆಲ್ಲರನ್ನೂ ಆ ಬೆಂಕಿಯಲ್ಲಿ ಹಾಕುತ್ತಾನೆ ಎಂದು ವಾಕ್ಯವು ತಿಳಿಸುತ್ತದೆ. ನಂತರದಲ್ಲಿ ತಾನು ಸೃಷ್ಟಿಸುವುದಕ್ಕೆ ಯೋಜನೆ ಹಾಕಿಕೊಂಡಿದ್ದ ಜನರಿಗಾಗಿ ಕರ್ತನು ಹೇಗೆ ಲೋಕವನ್ನು ಸೃಷ್ಟಿಸಿದನೆಂಬುದನ್ನು ನಾವು ಓದುತ್ತೇವೆ. ದೇವರು ಸೃಷ್ಟಿಸಿದ ಎಲ್ಲಾದರಲ್ಲಿ ಮನುಷ್ಯನು ತುಂಬಾ ಪ್ರಾಮುಖ್ಯವುಳ್ಳವನಾಗಿದ್ದನು, ಯಾಕೆಂದರೆ ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದನು. ದೇವರು ಮನುಷ್ಯನೊಂದಿಗೆ ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ಹೊಂದುವುದಕ್ಕೆ ಬಯಸಿದ್ದನು. ಅದಕ್ಕಾಗಿಯೇ ದೇವರನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವುಳ್ಳ ಒಂದು ಮನಸ್ಸನ್ನು ಮನುಷ್ಯನ ಆತ್ಮದಲ್ಲಿ ಇರಿಸಿದನು. ದೇವರನ್ನು ಪ್ರೀತಿಸುವುದಕ್ಕೆ ಸಾಮರ್ಥ್ಯವುಳ್ಳ ಒಂದು ಹೃದಯವನ್ನು ಅವನಿಗೆ ಕೊಟ್ಟನು ಮತ್ತು ದೇವರಿಗೆ ವಿಧೇಯವಾಗುವುದಕ್ಕಾಗಿ ಸಾಮರ್ಥ್ಯವುಳ್ಳ ಒಂದು ಚಿತ್ತವನ್ನು ಅವನಿಗೆ ನಂಬಿ ಒಪ್ಪಿಸಿಕೊಟ್ಟನು. ಅನಂತರ ದೇವರು ತಾನು ಸೃಷ್ಟಿಸಿದ ಪುರುಷ ಮತ್ತು ಸ್ತ್ರೀ ಮುಂದೆ ಒಂದು ಪರೀಕ್ಷೆಯನ್ನು ಇರಿಸಿದನು ಎಂಬುದನ್ನು ಕೂಡ ನಾವು ನೋಡಿದ್ದೇವೆ. ದೇವರು ಆದಾಮನನ್ನು ಎಚ್ಚರಿಸುತ್ತಾ ಹೇಳಿದ್ದೇನೆಂದರೆ, ತೋಟದಲ್ಲಿರುವ ಯಾವುದೇ ಮರದ ಹಣ್ಣನ್ನು ನೀವು ತಿನ್ನಬಹುದು, ಆದರೆ ಒಳ್ಳೆದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನವೇ ನೀನು ಸಾಯುವಿ, ಅಂದರೆ ನೀನು ಎಂದೆಂದಿಗೂ ನನ್ನಿಂದ ಬೇರ್ಪಡುತ್ತಿ ಎಂಬುದಾಗಿ. ಹೀಗೂ ನಮ್ಮ ಪೂರ್ವಿಕರಾದ ಆದಾಮ ಮತ್ತು ಹವ್ವರು ದೇವರು ನಿಷೇಧಿಸಿದ ಮರದ ಹಣ್ಣನ್ನು ತಿನ್ನುವುದರಿಂದ ಸೈತಾನನಿಗೆ ವಿಧೇಯರಾಗುವುದನ್ನು ಹೇಗೆ ಆರಿಸಿಕೊಂಡರೆಂಬುದನ್ನು ನಾವು ನೋಡಿದ್ದೇವೆ. ಇದರ ಪರಿಣಾಮವಾಗಿ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಈ ವಾಕ್ಯ ರೋಮಾಪುರ 5:12 ವಚನದಲ್ಲಿ ನಾವು ನೋಡಬಹುದು. ಒಂದು ಸಾಂಕ್ರಾಮಿಕವು ಯಾರಿಂದ ಉತ್ಪತ್ತಿಯಾಗಿರುತ್ತದೋ ಅವರಿಗೆ ಪ್ರತಿಬಿಂಬ ಮಾಡಲ್ಪಡುವುದಿಲ್ಲ ಎನ್ನುವುದು ಎಷ್ಟೊಂದು ನಿಜ. ಆದಾಮ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಪಾಪಿಗಳಾದೆವು. ಆದಾಮನ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ದೇವರ ತೀರ್ಪನ್ನು ಎದುರಿಸುವುದಕ್ಕೆ ಮತ್ತು ಸಾಯುವುದಕ್ಕೆ ಅರ್ಹರಾದೆವು. ಮುಂದೆ ಆದಾಮ ಅಹವರ ಪಾಪದ ಕಾರಣದಿಂದ ದೇವರು ಅವರನ್ನು ಪರದೈಸಿನ ತೋಟದಿಂದ ಹೇಗೆ ಹೊರದೊಬ್ಬಿದನೆಂಬುದನ್ನು ಕೂಡ ನಾವು ಕಲಿತುಕೊಂಡಿದ್ದೇವೆ. ಹೇಗೂ ಆತನು ಅವರನ್ನು ಹೊರದೊಬ್ಬುವುದಕ್ಕಿಂತ ಮುಂಚೆ ಪಾಪದ ದಂಡನೆಯಿಂದ ಮತ್ತು ಸೈತಾನನ ಶಕ್ತಿಯಿಂದ ಆದಾಮನ ಮಕ್ಕಳನ್ನು ರಕ್ಷಿಸುವುದಕ್ಕೆ ಒಬ್ಬ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸುವುದಕ್ಕೆ ತಾನು ಹೇಗೆ ಯೋಜನೆ ಮಾಡಿಕೊಂಡನೆಂಬುದನ್ನು ದೇವರು ಪ್ರಕಟಿಸಿದನು. ದೇವರು ತನ್ನ ಅದ್ಭುತವಾದ ವಿನ್ಯಾಸದಲ್ಲಿ ಪಾಪಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಒಂದು ಯೋಜನೆಯನ್ನು ಹೊಂದಿದನು. ಆದಾಮನ ಪಾಪದಿಂದ ಮಲಿನಗೊಳ್ಳದಿರುವ ಒಬ್ಬ ಪೂರ್ಣ ಮನುಷ್ಯನನ್ನು ಲೋಕದೊಳಕ್ಕೆ ಕಳುಹಿಸುವುದಕ್ಕೆ ಆತನು ಯೋಜನೆ ಮಾಡಿಕೊಂಡಿದ್ದನು. ಈ ನೀತಿವಂತ ಮನುಷ್ಯನು ಆದಾಮನ ಮಕ್ಕಳಿಗಾಗಿ ಪಾಪದ ಸಾಲವನ್ನು ಸಂದಾಯ ಮಾಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದನು. ಹೇಗೆ ದೇವರು ತನ್ನ ನೀತಿಯನ್ನು ಹೊಂದಾಣಿಕೆ ಮಾಡಿಕೊಳ್ಳದೆ ಜನರ ಪಾಪಗಳನ್ನು ಕ್ಷಮಿಸಿದನು, ಹಾಗೆ ನಿಜವಾಗಿಯೂ ಬರಲಿರುವ ವಿಮೋಚಕನಿಗೆ ಸಂಬಂಧಪಟ್ಟಂತೆ ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅದು ಒಂದು ಆಶ್ಚರ್ಯಕರವಾದ ವಾಗ್ದಾನವಾಗಿತ್ತು. ಮುಂದೆ ಆದಾಮ ಅವರಿಗೆ ಚರ್ಮದಾಂಗಿಗಳನ್ನು ಮಾಡುವುದಕ್ಕಾಗಿ ದೇವರು ಕೆಲವು ಪ್ರಾಣಿಗಳನ್ನು ಸಮರ್ಪಿಸುವುದರಿಂದ ತನ್ನ ಅದ್ಭುತವಾದ ವಾಗ್ದಾನವನ್ನು ಹೇಗೆ ದೃಢಪಡಿಸಿದನೆಂಬುದನ್ನು ಕೂಡ ನಾವು ನೋಡಿದೆವು. ದೇವರು ಆದಾಮ ಅವರಿಗೆ ಪಾಪದ ಸಂಬಳ ಮರಣ ಮತ್ತು ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದನ್ನು ಕೂಡ ಕಲಿಸಿದನು. ಇದಾದ ನಂತರ ಆದಾಮನ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲ ಇವರುಗಳ ವಿಷಯದಲ್ಲಿ ಕೂಡ ನಾವು ಕಲಿತಿದ್ದೇವೆ. ಪಾಪಿಗಳಿಗಾಗಿ ಸಾಯುವುದಕ್ಕೆ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನ ಗುರುತಿಗಾಗಿ ಹೇಬೇಲನ್ನು ಕಳಂಕವಿಲ್ಲದ ಒಂದು ಕುರಿಮರಿಯನ್ನು ವಧಿಸಿ ದೇವರಿಗೆ ಹೇಗೆ ಸಮರ್ಪಿಸಿದನೆಂಬುದನ್ನು ಕೂಡ ನಾವು ನೋಡಿಕೊಂಡಿದ್ದೇವೆ. ಕಾಯಿನನಾದರೂ ತಾನು ಬೆಳೆದಿದ್ದನ್ನು ದೇವರಿಗೆ ಸಮರ್ಪಿಸುತ್ತಾ ತನ್ನ ಸ್ವಂತ ಶ್ರಮಗಳ ಮೂಲಕವಾಗಿ ದೇವರ ಸಮೀಪಕ್ಕೆ ಬರಲು ಪ್ರಯತ್ನಿಸಿದನು. ಇದರ ಫಲವಾಗಿ ವಾಕ್ಯವು ಹೇಳುವುದೇನೆಂದರೆ ಕರ್ತನು ಹೇಬೇಲನನ್ನು ಒಪ್ಪಿಕೊಂಡನು, ಆದರೆ ಕಾಯಿನನನ್ನು ಒಪ್ಪಿಕೊಳ್ಳಲಿಲ್ಲ. ದೇವರು ಕಾಯಿನನ ಯಜ್ಞವನ್ನು ಯಾಕೆ ಒಪ್ಪಿಕೊಳ್ಳಲಿಲ್ಲ? ಯಾಕೆಂದರೆ ದೇವರ ಧರ್ಮಶಾಸ್ತ್ರವು ಒಳ್ಳೆಯ ಕೆಲಸಗಳು ಪಾಪದ ಸಂಬಳ ಎಂಬುದಾಗಿ ಹೇಳುವುದಲ್ಲ, ನಿಜವಾಗಿಯೂ ಇದು ಪಾಪದ ಸಂಬಳ ಮರಣ ಮತ್ತು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂದು ಹೇಳುತ್ತದೆ. ಪಶ್ಚಾತ್ತಾಪಪಟ್ಟು ತಾನು ಮೊದಲೇ ಗೊತ್ತು ಮಾಡಿರುವ ನೀತಿಯ ಮಾರ್ಗವನ್ನು ಒಪ್ಪಿಕೊಳ್ಳುವಂತೆ ದೇವರು ಕಾಯಿನನನ್ನು ಬೇಡಿಕೊಂಡನು. ಆದರೆ ಕಾಯಿನನು ಅತ್ಯುಗ್ರನಾಗಿ ತನ್ನ ತಮ್ಮನಾದ ಹೇಬೇಲನನ್ನು ಕೊಂದು ಹಾಕಿದನು. ಆದಾಮನ ಹೆಚ್ಚಿನ ಸಂತಾನಗಳು ಕಾಯಿನನ ಹೆಜ್ಜೆಜಾಡನ್ನೇ ಅನುಸರಿಸಿದವು. ಹಾಗಾಗಿ ನೋಹನ ಕಾಲದಲ್ಲಿ ದೇವರು ಭೂಲೋಕದಲ್ಲಿ ಮನುಷ್ಯನ ಕೆಟ್ಟತನವು ಎಷ್ಟೊಂದು ಕೆಟ್ಟದಾಗಿದೆ ಮತ್ತು ಅವನು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಕೆಟ್ಟದ್ದೇ ಎನ್ನುವುದನ್ನು ನೋಡಿದನು. ಮನುಷ್ಯನ ಕೆಟ್ಟ ಹೃದಯದ ಕಾರಣದಿಂದ ದಂಗೆಯೆದ್ದ ಪಾಪಿಗಳನ್ನು ಅಳಿಸಿ ಹಾಕುವುದಕ್ಕೆ ದೇವರು ಒಂದು ಜಲಪ್ರಳಯವನ್ನು ಕಳಿಸಿದನು. ಆ ಭ್ರಷ್ಟ ಸಮಯದಲ್ಲಿ ನೋಹನು ಮಾತ್ರ ದೇವರನ್ನು ನಂಬಿದವನಾಗಿದ್ದನು. ಅದಕ್ಕಾಗಿಯೇ ದೇವರು ಅವನಿಗೆ ಒಂದು ದೊಡ್ಡ ನಾವೆಯನ್ನು ಕಟ್ಟುವಂತೆ ಹೇಳಿದನು. ಆ ನಾವೆಯನ್ನು ಪ್ರವೇಶಿಸಿದವರೆಲ್ಲರಿಗೆ ಅದು ಒಂದು ಆಶ್ರಯಸ್ಥಾನವಾಗಿತ್ತು. ನೋಹನು ನಾವೆಯನ್ನು ಕಟ್ಟುವ ಸಮಯದಲ್ಲಿ ದೇವರು ದೀರ್ಘಕಾಲದವರೆಗೆ ಪಾಪಿಗಳನ್ನು ಸಹಿಸಿಕೊಂಡನು. ಹೇಗೂ ನೋಹ ಮತ್ತು ಅವನ ಕುಟುಂಬದವರ ಹೊರತಾಗಿ ಯಾರೊಬ್ಬರೂ ಪಶ್ಚಾತ್ತಾಪಪಟ್ಟು ನಾವೆಯೊಳಗೆ ಪ್ರವೇಶಿಸಲಿಲ್ಲ. ನೋಹನಿಗೆ ಶೇಮ್, ಹಾಮ್ ಮತ್ತು ಎಫೆತ್ ಎಂಬ ಮೂರು ಮಂದಿ ಗಂಡು ಮಕ್ಕಳಿದ್ದರು. ಪ್ರವಾದಿಯಾದ ಅಬ್ರಹಾಮನು ಶೇಮನ ಸಂತಾನದವನಾಗಿದ್ದನು. ಅಬ್ರಹಾಮನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗುವಂತೆ ದೇವರು ಅವನಿಗೆ ಹೇಗೆ ಅಪ್ಪಣೆ ಕೊಟ್ಟನೆಂಬುದನ್ನು ನಾವು ಓದಿಕೊಂಡಿದ್ದೇವೆ. ಅಬ್ರಹಾಮನನ್ನು ದೇವರ ಪ್ರವಾದಿಗಳು ಮತ್ತು ಲೋಕದ ರಕ್ಷಕನು ಬರಬೇಕಾಗಿದ್ದ ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಅದಕ್ಕಾಗಿಯೇ ದೇವರು ಅಬ್ರಹಾಮನಿಗೆ ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹೀಗೆ ದೇವರು ವಾಗ್ದಾನ ಮಾಡಿದ ಹಾಗೆಯೇ ಅಬ್ರಹಾಮನು ತನ್ನ ವಯಸ್ಸಾದ ಕಾಲದಲ್ಲಿ ಈಸಾಕನಿಗೆ ತಂದೆಯಾದನು. ನಂತರ ಈಸಾಕನು ಯಾಕೋಬನಿಗೆ ತಂದೆಯಾದನು ಮತ್ತು ದೇವರು ಇಸ್ರಾಯೇಲನೆಂದು ಹೆಸರು ಬದಲಾಯಿಸಿದ ಯಾಕೋಬನು 12 ಗಂಡು ಮಕ್ಕಳಿಗೆ ತಂದೆಯಾದನು. ಯಾಕೋಬನ 12 ಗಂಡು ಮಕ್ಕಳಿಂದ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ಹೊಸ ಜನಾಂಗವು ಉತ್ಪತ್ತಿಯಾಯಿತು, ಅದೇ ಇಸ್ರಾಯೇಲ್ ಜನಾಂಗ. ಕಳೆದ 3 ಕಾರ್ಯಕ್ರಮಗಳಲ್ಲಿ ಯಾಕೋಬನ ಮಕ್ಕಳ ಮನಮೋಹಕವಾದ ಕಥೆಯನ್ನು ನೋಡಿಕೊಂಡೆವು. ಅದರಲ್ಲೂ ವಿಶೇಷವಾಗಿ 11ನೆಯ ಮಗನಾದ ಯೋಸೇಫನ ಕಥೆಯನ್ನು ನಾವು ನೋಡಿಕೊಂಡೆವು. ಯೋಸೇಫನ ಅಣ್ಣಂದಿರು ಅವನನ್ನು ದ್ವೇಷಿಸುತ್ತಿದ್ದರು, ಆದರೆ ದೇವರು ಅವನನ್ನು ಆಶೀರ್ವದಿಸಿ ಐಗುಪ್ತ ದೇಶದ ಮೇಲೆಲ್ಲ ಅಧಿಕಾರಿಯನ್ನಾಗಿ ಮಾಡಿದನು. ಅದಾದ ನಂತರ ಐಗುಪ್ತದಲ್ಲಿ ಮತ್ತು ಇಡೀ ಕಾನಾನ್ ದೇಶದಲ್ಲೆಲ್ಲ ಬರವು ಬಂತು. ಇದು ದೊಡ್ಡ ವಿಪತ್ತಿಗೆ ಕಾರಣವಾಯಿತು. ಇದರ ಫಲವಾಗಿ ಯಾಕೋಬನಿಗೂ ಅವನ ಮಕ್ಕಳಿಗೂ ತಿನ್ನುವುದಕ್ಕೆ ಏನೂ ಇಲ್ಲದಾಯಿತು. ಐಗುಪ್ತದಲ್ಲಿ ದವಸ ಧಾನ್ಯಗಳು ಸಿಗುತ್ತದೆ ಎಂಬುದನ್ನು ಕೇಳಿದ ಯಾಕೋಬನು ತನ್ನ ಮಕ್ಕಳನ್ನು ಅಲ್ಲಿಗೆ ಕಳಿಸಿದನು. ನಂತರ ಯೋಸೇಫನು ಹೇಗೆ ತನ್ನ ಅಣ್ಣಂದಿರಿಗೆ ತನ್ನನ್ನು ತೋರ್ಪಡಿಸಿಕೊಂಡನು, ಅವರನ್ನು ಕ್ಷಮಿಸಿದನೆಂಬುದನ್ನು ಮತ್ತು ಅವನ ತಂದೆ ಮತ್ತು ಕುಟುಂಬದವರೆಲ್ಲರೂ ಕರೆದು ಐಗುಪ್ತದಲ್ಲಿ ನೆಲೆಸುವಂತೆ ಮಾಡಿದನೆಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಹೀಗೆ ಆದಿಕಾಂಡ ಪುಸ್ತಕದ ಕೊನೆಯಲ್ಲಿ ಇಸ್ರಾಯೇಲಿನ ಮಕ್ಕಳು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶದಲ್ಲಿ ದೀರ್ಘಕಾಲ ಇರಲಿಲ್ಲ, ಆದರೆ ಐಗುಪ್ತದಲ್ಲಿ ಇದ್ರು. ಹೇಗೂ ಬಹಳ ಸಮಯದ ಹಿಂದೆ ದೇವರು ಅಬ್ರಹಾಮನಿಗೆ ಹೇಳಿದ್ದು ನೆರವೇರುವ ಹಾಗೆ ಇದೆಲ್ಲವೂ ಸಂಭವಿಸಿತು. ಆತನು ಹೇಳಿದ್ದೇನೆಂದರೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಇಸ್ರಾಯೇಲ್ ಜನಾಂಗದವರಿಗೆ ಸಂಭವಿಸಿದ್ದ ಎಲ್ಲವುಗಳಲ್ಲಿ ದೇವರು ತನ್ನ ಹಸ್ತವನ್ನಿಟ್ಟಿದನು. ದೇವರು ಅಬ್ರಹಾಮನ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳಿಗೂ ಹಾಗೂ ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ್ದಾಗ್ಯೂ ಅವರು ಐಗುಪ್ತದಲ್ಲಿ ನೆಲೆಸುವಂತೆ ಯಾಕೆ ಮಾಡಿದನು? ಯಾಕೆಂದರೆ ಐಗುಪ್ತದ ದೇಶದಲ್ಲಿ ಇಸ್ರಾಯೇಲರಿಗೆ ಏನೂ ಸಂಭವಿಸದಕ್ಕಿದ್ದೆ ಎಂಬುದನ್ನು ತನ್ನ ಮಹಿಮೆ ಮತ್ತು ಶಕ್ತಿಯ ಮೂಲಕವಾಗಿ ತೋರಿಸುವುದಕ್ಕೆ ದೇವರು ಉದ್ದೇಶಿಸಿದ್ದನು. ತನ್ನ ಭಯಾನಕ ಶಕ್ತಿಯಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಇದರಿಂದ ಆತನು ಸರ್ವಶಕ್ತನಾಗಿರುವ ರಾಜಾದಿರಾಜನೂ ಕರ್ತರ ಕರ್ತನೂ ಆಗಿದ್ದಾನೆಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲು ಸಮರ್ಥರಾದರು. ಈಗ ಇದನ್ನು ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಈ ದಿನ ಇನ್ನು ಕೆಲವು ನಿಮಿಷಗಳಲ್ಲಿ ನಾವು ಹೊರಡುತ್ತೇವೆ. ವಿಮೋಚನಾಕಾಂಡ ಪುಸ್ತಕದ 1ನೆಯ ಅಧ್ಯಾಯದಿಂದ ನಾವು ಓದಿಕೊಳ್ಳೋಣ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಮತ್ತು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರುವುದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಈ ವಾಕ್ಯವು ವಿಮೋಚನಾಕಾಂಡ ಪುಸ್ತಕ 1ನೇ ಅಧ್ಯಾಯ 6-10 ವಚನಗಳವರೆಗೆ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಆದ ಕಾರಣ ಅವನು ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್, ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚು ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ, ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ, ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರ, ಪೂಗ ಎಂಬ ಇಬ್ಬರು ಸುಲಗಿತ್ತಿಯರ ಸಂಗಡ ಮಾತಾಡಿ ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಆದರೆ ಸುಲಗಿತ್ತಿಯರು ದೇವರಿಗೆ ಭಯಪಡುವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತರ ಅರಸನು ಅವರನ್ನು ಕರೆಸಿ, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು, ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸುಲಗಿತ್ತಿಯರು ಫರೋಹನಿಗೆ, ಹಿಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ, ಅವರು ಸುಲಗಿತ್ತಿಯೂ ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆಯೇ ಹೆರುವರು ಎಂದು ಹೇಳಿದರು. ದೇವರು ಆ ಸುಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಇದಲ್ಲದೆ ಇಸ್ರಾಯೇಲರು ಹೆಚ್ಚು ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೆಲ್ಲ, ಹಿಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. ಇಲ್ಲಿಗೆ ಈ ವಿಮೋಚನಾ ಕಾಂಡ ಪುಸ್ತಕದ ಮೊದಲನೆಯ ಅಧ್ಯಾಯವು ಮುಗಿಯುತ್ತದೆ. ದೇವರ ಚಿತ್ತದಂತೆ ಮುಂದಿನ ಬಾನುಲಿ ಪ್ರಸಾರದಲ್ಲಿ ನಾವು ಅಸಾಧಾರಣವಾದ ಕಥೆಯೊಳಗೆ ಹೋಗಿ ಐಗುಪ್ತದ ಕೆಟ್ಟ ಅರಸನಾದ ಫರೋಹನ ಕೈಯಿಂದ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವುದಕ್ಕೆ ದೇವರು ಒಬ್ಬ ಮನುಷ್ಯನನ್ನು ಕರೆದು ಅವನನ್ನು ಹೇಗೆ ಸಿದ್ಧಪಡಿಸಿದನೆಂಬುದನ್ನು ನೋಡುತ್ತೇವೆ. ಈ ಮನುಷ್ಯನ ಹೆಸರು ನಿಮಗೆ ಗೊತ್ತಾ? ಹೌದು, ಇವನೇ ಮೋಶೆ, ದೇವರ ಪ್ರವಾದಿಯಾದ ಮೋಶೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಈಗ ನಾನು ಓದುತ್ತೇನೆ, ರೋಮಾಪುರ ಪತ್ರಿಕೆ 15:4 ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಆಮೆನ್.